ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಮಾತಾಡ್ತಾ ಇದ್ದೀನಿ, ನಿಮ್ಮ ಕಿವಿಗಳ ಮುಂದೆ ಪ್ರತ್ಯಕ್ಷ ಆಗಿ. ಹೌದು, ಮೊನ್ನೆಯಷ್ಟೇ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ಕೊಂಡು ನಾವೆಲ್ಲ ಖುಷಿಯಾಗಿ ಇದ್ದೀವಿ. ಇದೊಂದು ನಿಜವಾಗ್ಲೂ ಅಭೂತಪೂರ್ವ ಫೀಲಿಂಗ್, ಭಾವನೆ ಅಲ್ವಾ? ಖಂಡಿತವಾಗ್ಲೂ ಹೌದು. ಆದರೆ ಒಂದು ನಿಮಿಷ ಯೋಚನೆ ಮಾಡಿ, ದೇಶ ಅಥವಾ ನೆಲಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಖುಷಿ ಪಡುವಂತಹ ಸಂಭ್ರಮಿಸುವಂತಹ ಘಳಿಗೆ ಖಂಡಿತ ಹೌದು. ಆದರೆ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಬಾಡೀಸ್ ನಾವು ಎಷ್ಟು ಸ್ವತಂತ್ರರಾಗಿದ್ದೇವೆ, ಯೋಚನೆ ಮಾಡಬೇಕಾಗಿದ್ದು ವಿಷಯ ಅಲ್ವಾ? ಹೌದು, ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರೋದು ಅಂಥದ್ದೇ ಒಂದು ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಸೂಕ್ಷ್ಮವಾದ ವಿಷಯದ ಬಗ್ಗೆ. ಮಾನಸಿಕವಾಗಿ, ಮನಸ್ಸಿನಿಂದ ನಾವು ಎಷ್ಟು ಸ್ವತಂತ್ರರು, ಏನೆಲ್ಲ ಗೊಂದಲಗಳನ್ನು, ಏನೆಲ್ಲ ಬಿಡಿಸಲಾಗದ ಬಂಧನಗಳನ್ನು ನಾವೇ ನಮಗೆ ಆಗಿ ಸೃಷ್ಟಿ ಮಾಡಿಕೊಂಡು ಒದ್ದಾಡ್ತಾ ಇರ್ತೀವಿ. ಎಂತಹ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನ ತಗೊಂಡು ಜೀವನಕ್ಕೆ ಹಾನಿ ಮಾಡ್ಕೊಳ್ತಾ ಇರ್ತೀವಿ ಪ್ರತಿ ದಿವಸ, ಪ್ರತಿ ಘಳಿಗೆ ಅಲ್ವಾ? ಅಂತಹದ್ದೇ ಒಂದು ಮುಖ್ಯವಾದ ಸೂಕ್ಷ್ಮವಾದ ವಿಷಯದ ಬಗ್ಗೆ ನಿಮ್ಮ ಜೊತೆ ಇವತ್ತು ಮಾತಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದಿದ್ದೀನಿ. ನೋಡಿ, ಈಗ ಪ್ರಸ್ತುತ ಪರಿಸ್ಥಿತಿ ವಿಶ್ವದಲ್ಲಿ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ಕಳೆದ ವಾರ ನಾನು ಖಿನ್ನತೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಹೀಗೆ ತೀವ್ರತರವಾಗಿ ಖಿನ್ನತೆಗೆ ಒಳಗಾದಾಗ ಅದರ ಔಟ್ಕಮ್ ಎಷ್ಟೋ ಜನರ ಜೀವನದಲ್ಲಿ ಏನಿರುತ್ತೆ, ಆತ್ಮಹತ್ಯೆಗೆ ಶರಣಾಗುವಂತಹ ಒಂದು ಪರಿಸ್ಥಿತಿ, ಬಿಗಡಾಯಿಸಿರುವಂತಹ ಪರಿಸ್ಥಿತಿ. ಅದನ್ನು ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ. ಯಾರಿಗೋ ಹೆಂಡತಿಗೆ ಖಾಯಿಲೆ ಬಂತು ಅಂತ ಗಂಡ, ಅಯ್ಯೋ ನನಗೂ ಕೊರೋನಾ ಆಗಿಬಿಟ್ಟಿದೆಯೋ ಏನೋ, ಇನ್ನು ಬದುಕೋದು ಹೇಗಪ್ಪ ಅಂತ ಸೂಯಿಸೈಡ್ ಮಾಡ್ಕೊಂಡಂತಹ ಉದಾಹರಣೆಗಳನ್ನು ಕಣ್ಮುಂದೆ ಕಂಡಿದ್ದೀವಿ. ಪ್ರತಿ ದಿವಸ ಏನು ಟಿವಿಗಳಲ್ಲಿ, ಮಾಧ್ಯಮದಲ್ಲಿ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ಈ ಆತ್ಮಹತ್ಯೆ ಅಂದರೆ ಏನಪ್ಪ, ದೇಹವನ್ನು ಕೊನೆಗೊಳಿಸ್ಕೊಳ್ಳೋದು, ದೇಹದಿಂದ ಜೀವವನ್ನು ಬೇರೆ ಮಾಡ್ಕೊಳ್ಳೋವಂಥದ್ದು, ಅದು ಆತ್ಮಹತ್ಯೆ. ಹೌದು, ಎಂಥವರು ಆತ್ಮಹತ್ಯೆಗೆ ಮುಂದಾಗ್ತಾರೆ, ಅವರ ಮನಸ್ಸಿನಲ್ಲಿ ಏನೆಲ್ಲ ಆಗ್ತಿರಬಹುದು, ಆತ್ಮಹತ್ಯೆ ಅನ್ನುವಂತಹ ಒಂದು ಅಲ್ಟಿಮೇಟ್ ಸ್ಟೆಪ್, ಅದು ಯಾರಿಗೂ ಏನು ಹೇಳ್ತಾರೆ, ಕ್ರೂರವಾದ ಒಂದು ಆ ಸ್ಥಿತಿಗೆ ತಲುಪಬೇಕಾದ್ರೆ ಮನಸ್ಸು ಯಾವ ರೀತಿಯ ಮನಸ್ಥಿತಿ ಆ ಮನುಷ್ಯನಿಗೆ ಇರಬಹುದು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ನಿಮಗೆ ತಿಳಿಸೋಣ ಅಂತ ಅನ್ನಿಸ್ತು, ಯೋಚನೆ ಮಾಡಿ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಈ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಅನ್ನುವಂಥವರಲ್ಲಿ ಇರುವಂತಹ ಲಕ್ಷಣಗಳ ಬಗ್ಗೆ ಮಾತಾಡ್ತಾ, ಮೊಟ್ಟ ಮೊದಲ ಲಕ್ಷಣ ಅಂದರೆ ಬಹುಶಃ ಅವರು ಇದ್ದಕ್ಕಿದ್ದ ಹಾಗೆ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡ್ಬಿಡ್ತಾರೆ, ತುಂಬ ನಿರಾಶಾವಾದಿ ಆಗಿಬಿಡ್ತಾರೆ ಎಲ್ಲದರಲ್ಲೂ. ನಿನ್ನೆ ತನಕ, ಬೆಳಗ್ಗೆ ತನಕ ಚೆನ್ನಾಗಿ ಎಲ್ಲದರಲ್ಲೂ ಆಸಕ್ತಿ ಇದೆ, ನನಗೆ ಆ ಸೀರೆ ಬೇಕು, ಆ ಒಡವೆ ಬೇಕು, ಈ ಥರ ಪೊಸಿಷನ್ ಕಾಂಟೆಸ್ಟ್ ಮಾಡಬೇಕು, ನಾನು ಇಂಥ ಒಂದು ಸೂಟ್ ಹೊಲಿಸ್ಕೊಳ್ಬೇಕು, ಅಥವಾ ಈ ಆಫೀಸ್ನಲ್ಲಿ ಇಂಥ ಒಂದು ರ್ಯಾಂಕ್ ನಾನು ಗಳಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಂತಹ ಮನುಷ್ಯ ಏಕಾಏಕಿಯಾಗಿ ಅಯ್ಯೋ ಇರಲಿ ಬಿಡು, ಅಯ್ಯೋ ಅದು ಯಾಕೆ ಅನ್ನುವಂತಹ ಒಂದು ನಿರಾಸಕ್ತಿಯನ್ನು ಇದ್ದಕ್ಕಿದ್ದ ಹಾಗೆ, ಯಾವುದೇ ಕಾರಣ ಇಲ್ಲ. ಈಗ ನಾವು ವೈರಾಗ್ಯಗಳ ಬಗ್ಗೆ ಮಾತಾಡಬೇಕಾದ್ರೆ ಸ್ಮಶಾನ ವೈರಾಗ್ಯ ಅಂತ ಒಂದು ಮಾತಾಡ್ತೀವಿ. ಅಂದರೆ ಯಾರೋ ನಮ್ಮ ಆತ್ಮೀಯರನ್ನು ನಾವು ಕಳ್ಕೊಂಡ್ಬಿಟ್ಟಿದ್ರೆ ಅಯ್ಯೋ ಲೈಫ್ ಇಷ್ಟೇನಾ, ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ, ಹೋಗತ್ಲಾಗ ನನಗೇನು ಬೇಡ ಅಂತ ಆಗ ಒಂದು ಎಲ್ಲ ಇರುವುದನ್ನೆಲ್ಲವನ್ನು ಬಿಟ್ಟುಬಿಡ್ತೀವಲ್ಲ, ದಟ್ ಈಸ್ ಡಿಫ್ರೆಂಟ್. ಅದು ತತ್ಕಾಲಿಕವಾಗಿ ಇರುವಂತಹ ಒಂದು ಮನಸ್ಸಿನ ಸ್ಥಿತಿ, ಅದು ನಿರಾಶಾಭಾವ, ನಿರಾಶಾವಾದಿ ತನ, ಅದು ಬೇರೆ. ಆದರೆ ಎಲ್ಲವೂ ಇದ್ದು ನನಗೇನು ಬೇಡ, ನನಗೆ ಸಾಕು ಅನ್ನುವಂತಹ ಒಂದು ಏನು ಪರಿಸ್ಥಿತಿ ಬರುತ್ತಲ್ಲ, ಮಾತಾಡ್ತಾರಲ್ಲ ಅಂತಹವರು, ದೇ ಆರ್ ವೆರಿ ವಲ್ನರಬಲ್ ಟು ಕಮಿಟ್ ಸೂಯಿಸೈಡ್ ಅಂತ ಹೇಳ್ತೀವಿ. ಇನ್ನು ಎಲ್ಲರ ಜೊತೆ ಇರ್ತಾರೆ, ಒಂದು 100 ಜನ ಜೊತೆಯಲ್ಲಿದ್ದರೂ ಕೂಡ ಅವರು ಮಾನಸಿಕವಾಗಿ ಅವರ ಬಿಹೇವಿಯರ್ ಮೂಲಕ ನಾನು ಒಂಟಿ ಅನ್ನೋದನ್ನು ಅವಾಗವಾಗ ಫೀಲ್ ಮಾಡ್ತಾನೆ ಇರ್ತಾರೆ. ಯಾವತ್ತೂ ಅವ್ರಿಗೆ ಎಲ್ಲ ಜೊತೆಯಲ್ಲಿದ್ದಾರಪ್ಪ, ಐ ಆಮ್ ಸೋ ಹ್ಯಾಪಿ ಅನ್ನುವಂತಹ ಆ ಪರಿಸ್ಥಿತಿಯನ್ನೇ ಪರಿಗಣಿಸೋದಿಲ್ಲ. ಗುಂಪಿನಲ್ಲಿದ್ದು ಸಂತೆಯಲ್ಲಿದ್ದರೂ ಸಂತನಾಗಿ ಉಳ್ಕೊಳ್ತಾರಲ್ಲ, ಅದು ಬೇರೆ. ಆದರೆ ಮನಸ್ಸಿನಲ್ಲಿ ಅಂತಹ ಸಂತೆಯಲ್ಲಿದ್ದು ಸಂತನಾಗವನಿಗೆ ಮನಸ್ಸಿನಲ್ಲಿ ಸಂತೃಪ್ತಿ ಇರುತ್ತೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಲಕ್ಷಣ ಇರುವ ವ್ಯಕ್ತಿಗೆ ಸಂತೆಯಲ್ಲಿ ಇದ್ದರೂ ಸಂತನಾಗಿರುವುದಿಲ್ಲ, ಸಂತಸದಲ್ಲಿ ಇರೋದಿಲ್ಲ, ಮಾನಸಿಕವಾಗಿ ಅತೀವವಾಗಿ ಒಂಟಿತನವನ್ನು, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇರ್ತಾನೆ. ಅದು ಅವನ ಬಿಹೇವಿಯರಲ್ಲಿ ಕೂಡ, ಅವನ ನಡೆನುಡಿಗಳಲ್ಲಿ ಕೂಡ ವ್ಯಕ್ತ ಆಗ್ತಾನೇ ಇರುತ್ತೆ. ಇನ್ನು ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ವಿಥೌಟ್ ಎನಿ ರೀಸನ್ ತುಂಬ ಕೋಪ ಮಾಡ್ಕೊಂಡ್ಬಿಡೋದು, ಮಾತು ಮಾತಿಗೂ ಎಲ್ಲರ ಮೇಲೂ ಎಗರು ಬೀಳೋದು, ಅಥವಾ ಅತಿಯಾಗಿ ಏನು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುವಂಥದ್ದು, ನಗ್ನಗ್ತ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಾಗೆ ಅಳು ಬರೋದು, ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೊಂಡು ಬಿಡೋದು, ಏನು ವಿನಾಕಾರಣ ಅಂತ ಹೇಳ್ತೀವಲ್ಲ ಹಾಗೆ. ಮತ್ತು ಎಲ್ಲವನ್ನು ಒಂದು ರೀತಿಯ ಎಕ್ಸ್ಟ್ರೀಮ್ ಲೆವೆಲ್ಗೆ ನಗ್ತಾ ಇರ್ತಾರೆ ಅಂದರೆ, ಎಲ್ಲರೂ ಅಕ್ಕಪಕ್ಕದಲ್ಲಿರೋರೆಲ್ಲ ಒಂಥರ ಸೈಲೆಂಟಾಗಿ ಅವ್ರನ್ನ ನೋಡೋದಕ್ಕೆ ಶುರು ಮಾಡ್ತಾರೆ, ಏನು ಇಷ್ಟೋರಾಗಿ ನಗ್ತಾ ಇದ್ದಾರಲ್ಲ ಇವರು ಅಂತ. ಅದು ಅವರ ಸ್ವಭಾವ ಆಗಿರೋದಿಲ್ಲ, ಇದ್ದಕ್ಕಿದ್ದಾಗೆ ಕಂಡುಕೊಂಡಂತಹ ಬದಲಾವಣೆ ಆಗಿರುತ್ತೆ. ಅಳೋದು ಅಷ್ಟೇ, ಎಕ್ಸ್ಟ್ರೀಮಗಳು ಅಂಥದ್ದು ತೀವ್ರವಾಗಿ ಅತೀವವಾಗಿ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಅಸಹ್ಯವಾಗಿ ನೋಡುವಂತಹ ಅಳು ನಗು ಭಾವಾತಿರೇಕ ಅತಿರೇಕವಾದ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಒನ್ ಆಫ್ ದಿ ಏನು ಸೈನ್ಸ್ ಆಫ್ ಪೀಪಲ್ ಗೆಟಿಂಗ್ ಕಮಿಟಿಂಗ್ ಸುಯಿಸೈಡ್ ಅಂತ ಹೇಳ್ತೀವಿ. ಇನ್ನು ಒಂಥರ ನಾನು ಎಲ್ಲರ ಮೇಲೂ ಭಾರ ಆಗಿಬಿಟ್ಟಿದ್ದೀನಪ್ಪ, ಈ ಭೂಮಿಗೆ ಭಾರ, ನಾನೊಂದು ವೇಸ್ಟ್ ಬಾಡಿ, ನನ್ನಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ, ಅಪ್ರಯೋಜಕ ನಾನು ಅಂತ ಹೇಳಿಕೊಂಡು ಅಥವಾ ಆ ಥರ ಫೀಲ್ ಮಾಡ್ಕೊಳ್ಳೋ ಅಂತಹ ಪರಿಸ್ಥಿತಿಯಲ್ಲಿ ಇರ್ತಾರಲ್ಲ, ಇದಕ್ಕಿದ್ದ ಹಾಗೆ ಅದುವೆ. ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದೀಸ್ ಸೈನ್ಸ್ ಸಡನ್ನಾಗಿ ಬರೋ ಅಂಥದ್ದು, ಎಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬರೋ ಅಂತಹ ಲಕ್ಷಣಗಳು ಇವ್ಯಾವುದೂ ಅಲ್ಲ, ಸಡನ್ನಾಗಿ ಆಗುವಂತಹ ಬದಲಾವಣೆಗಳ ಬಗ್ಗೆ ನಾನು ಹೇಳ್ತಾ ಇರೋಂಥದ್ದು. ಇಂಥದ್ದು ಒಂದು ನನಗೆ ಯಾರು ಗಮನ ಕೊಡ್ತಿಲ್ಲ ಅಂತನೋ, ಅಥವಾ ನನಗೆ ನಾನು ಒಬ್ಬ ಅಪ್ರಯೋಜಕ ಅನ್ನೋ ಫೀಲಿಂಗ್, ಲೋ ಎಸ್ಟೀಮ್ ಫೀಲ್ ಮಾಡ್ತಾರಲ್ಲ, ಅಂಥವರು ಕೂಡ ಸುಯಿಸೈಡ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ಕಂಡು ಬಂದಿರುವಂತಹ ವಿಷಯ. ಆಮೇಲೆ ಅಳ್ತಾ ಇರ್ತಾರೆ, ಇದಕ್ಕಿದ್ದಾಗೆ ನಗಕ್ಕೆ ಶುರು ಮಾಡಿಬಿಡ್ತಾರೆ, ವಿಷಯ ಬದಲಾಗಿರೋದಿಲ್ಲ, ಅಳ್ತಾ ಇರ್ತಾರೆ ಯಾವುದೋ ಒಂದು ವಿಷಯಕ್ಕೆ, ನನಗೆ ಹಿಂಗೆ ಯಾರೋ ಸತ್ತು ಹೋದರು ಅಂತನೋ ಅಥವಾ ಏನನ್ನೋ ಕಳ್ಕೊಂಡೆ ಅಂತ ದುಃಖ ಹೇಳ್ಕೊಳ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ನಗೋದಕ್ಕೆ ಶುರು ಮಾಡಿಬಿಡ್ಬೋದು. ಅಥವಾ ಖುಷಿ ಖುಷಿಯಾಗಿ ಏನೋ ಒಂದು ಸಂದರ್ಭವನ್ನು ವಿವರಿಸ್ಕೊಳ್ತಾ ಇರ್ತಾರೆ ಅಥವಾ ಅನುಭವಿಸ್ತಿರ್ತಾರೆ ಸಂತೋಷವನ್ನು, ಇದ್ದಕ್ಕಿದ್ದಾಗೆ ಅಳೋದಕ್ಕೆ ಶುರು ಮಾಡುವಂಥದ್ದು. ಆವಾಗಲೇ ನಾನು ಹೇಳಿದಾಗೆ ಏನೂ ಕಾರಣ ಇಲ್ಲ, ವಿಪರೀತವಾದ ಕೋಪ ಬರುವಂಥದ್ದು, ವಿಪರೀತವಾಗಿ ನಗೋದು ಅಳೋದು ಎಲ್ಲವನ್ನು ಮಾತಾಡೋದು. ಮತ್ತೊಂದು ಲಕ್ಷಣ ಅಂದರೆ ಸುಮ್ಮನೆ ರೀ, ಸುಮ್ಮನೆ ನಾನು ಸತ್ತು ಹೋಗ್ತೀನಿ, ನಾನಿನ್ನು ನಾಳೆ ಬೆಳಗಾದರೆ ನಾನು ಇರೋದಿಲ್ಲ, ನೀನೇನು ಮಾಡ್ತೀಯಾ ಅಂತ ಜೊತೆಯಲ್ಲಿರೋಂಥ ತಮ್ಮ ಪಾರ್ಟ್ನರ್ನ ಕೇಳೋವಂಥದ್ದಾಗಿರ್ಬೋದು, ಅಥವಾ ಅಪ್ಪ ಅಮ್ಮಂದ್ರಿಗೆ ಹೇಳೋವಂಥದ್ದು, ಅಥವಾ ತನ್ನ ಮಕ್ಕಳಿಗೆ ಫ್ರೆಂಡ್ಸ್ಗಳ ಜೊತೆ ಹೇಳ್ಕೊಳ್ಳೋವಂಥದ್ದಿರ್ಬೋದು, ಅಂಥವನ್ನು ಅದರ ಕುರಿತು ಸಾವಿನ ಕುರಿತಾಗಿಯೇ ಮಾತಾಡುವಂಥದ್ದು, ನಾನು ನಾಳೆ ಬೆಳಗ್ಗೆ ಸತ್ತು ಹೋದರೆ ನೀನು ಹೇಗೆ ಜೀವನ ಮುಂದುವರಿಸ್ತೀಯಾ ಅಂತ ಕೇಳೋವಂಥದ್ದು, ಈ ಥರ ನಾನು ಇರಬಾರ್ದು, ಇನ್ಯಾಕೆ ಲೈಫ್ ಸಾಕು ಇಷ್ಟೇ ಅಲ್ವಾ ಅನ್ನೋ ಥರ ಮಾತನ್ನು ಆಡುವಂಥದ್ದು ಒನ್ ಆಫ್ ದಿ ಸೈನ್ಸ್. ಆಮೇಲೆ ಈಗ ಇದ್ದಕ್ಕಿದ್ದಾಗೆ ಹೋಗ್ಬಿಟ್ಟು ಕೈ ಕಟ್ ಮಾಡ್ಕೊಂಡು ಬಿಡೋದು, ಏನು ನೀವು ಪಿಕ್ಚರಲ್ಲೆಲ್ಲ ನೋಡಿರ್ತೀರಲ್ಲ, ಒಂದು ಚಾಕು ತೊಗೊಂಡು ಇದ್ದಕ್ಕಿದ್ದಾಗೆ ಫಟ್ ಅಂತ ನರ ಕಟ್ ಮಾಡ್ಕೊಂಡ್ಬಿಡ್ತಾನೆ ಕೈಯಲ್ಲಿ ಮುಂಗೈ ನರನ, ಆ ಥರ ಮಾಡ್ಕೊಳ್ಳೋ ಅಂಥ ಲಕ್ಷಣಗಳು, ತನಗೆ ತಾನೇ ಗೋಡೆಗೆ ತಲೆ ಚಚ್ಕೊಳ್ಳೋ ಅಂಥದ್ದು, ಎಲ್ಲೋ ಓಡೋಗ್ಬಿಟ್ಟು ಜಂಪ್ ಮಾಡಿಬಿಡೋದು, ಇದ್ದಕ್ಕಿದ್ದಂಗೆ ಸುಮ್ಮನೆ ವಿತೌಟ್ ಎನಿ ರೀಸನ್ ಆ ಥರ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಎಲ್ಲೋ ಒಂದು ಸಣ್ಣ ನೋವಾಗಿರುತ್ತೆ ಅದನ್ನು ಅಗಾಧವಾಗಿ ತೀವ್ರತರವಾಗಿ ದಿಸ್ ಇಸ್ ಅಲ್ಟಿಮೇಟ್ ಇನ್ನೇನು ಮುಂದಕ್ಕೆ ಜೀವನಾನೇ ಇಲ್ಲ ಅನ್ನೋಷ್ಟು ತೀವ್ರವಾಗಿ ತಗೊಳ್ಳುವಂಥ ಬಿಹೇವಿಯರ್ಸ್ ಇರುತ್ತೆ, ಸೆಲ್ಫ್ ಹಾರ್ಮಿಂಗ್ ಅಂತ ಏನು ಹೇಳ್ತೀವಿ ಆ ಥರ ಬಿಹೇವಿಯರ್ಸ್ ಇರುತ್ತೆ. ಅದು ಬಿಟ್ಟರೆ ಮತ್ತು ಇನ್ನೇನು ಹೇಳೋದು, ಈ ನಾನು ನಾಳೆ ಬೆಳಗ್ಗೆ ಸತ್ತು ಹೋಗ್ಬಿಡ್ತೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಇವತ್ತಿಂದನೇ ನಾಳೆ ಆದ ನಂತರ, ಅಂದರೆ ನನ್ನ ಕಾಲಾನಂತರ, ನಾನು ಸತ್ತ ನಂತರ ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ಗಂಡನೋ ನನ್ನ ಮಕ್ಕಳು ಹೂಎವರ್ ಇಟ್ ಇಸ್ ಅವರೆಲ್ಲ ಹೇಗಿರಬಹುದು, ಅವ್ರಿಗೇನೇನು ನಾನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಹೋಗುವಂಥದ್ದು. ಅಂದರೆ ಏನೋ ಒಂದು ಇನ್ನೂ 30-40 ವಯಸ್ಸಾಗಿರುತ್ತೆ, ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ ಜೀವನದಲ್ಲಿ, ಅವರು ವಿಲ್ ಮಾಡೋ ಅಂಥದ್ದು, ಇದ್ದಕ್ಕಿದ್ದಂಗೆ ಸುಮ್ಮನೆ ವಿತೌಟ್ ಎನಿ ರೀಸನ್ ವಿಲ್ ಮಾಡುವಂಥದ್ದು, ಇನ್ಯಾರಿಗೋ ಒಂದು ಆಸ್ತಿ ಪರಭಾರೆ ಮಾಡುವಂಥದ್ದು, ತನ್ನಲ್ಲಿ ಇರೋದನ್ನೆಲ್ಲ ಕೊಟ್ಬಿಡುವಂಥದ್ದು, ಸುಮ್ಮನೆ ದಾನ ಮಾಡಿಬಿಡೋದು, ನನಗೆ ಒಂದು 10 ಸೀರೆ ಇದ್ದರೆ ನಾನು ತುಂಬ ಸೀರೆ ಅಂದರೆ ನನಗೆ ಪಂಚ ಪ್ರಾಣ ಅಂತ ಹೇಳ್ಕೊಂಡು ಓಡಾಡ್ತಿದ್ದವಳು, ಇದ್ದಕ್ಕಿದ್ದಂಗೆ ಸೀರೆಗಳನ್ನೆಲ್ಲರಿಗೂ ಕರೆದು ಕರೆದು ಕೊಟ್ಬಿಡುವಂಥದ್ದು, ಎಸ್ದು ಬಿಡುವಂಥದ್ದು, ಮನೆಯಲ್ಲಿರೋ ಸಾಮಾನೆಲ್ಲ ಕೊಟ್ಬಿಡೋದು, ಆಸ್ತಿ ಪಾಸ್ತಿ ಎಲ್ಲವನ್ನು ವಿಲೇವಾರಿ ಮಾಡುವಂಥದ್ದು. ಕೆಲವರು ಎಂಥ ಎಕ್ಸ್ಟ್ರೀಮ್ಸ್ ಪರಿಸ್ಥಿತಿಗೆ ಹೋಗ್ತಾರೆ ಅಂತಂದರೆ, ತಮ್ಮ ತಿಥಿಯನ್ನು ಆ ಒಂದು ರಿಲಿಜಿಯಸ್ ಆಗಿ ಫಾಲೋ ಮಾಡುವಂಥ ಯಾರಿರ್ತಾರೆ, ತಿಥಿಗಳನ್ನು ಮಾಡ್ತೀವಿ ಅಂತ ಕೇಳಿದ್ದೀವಲ್ವ, ಅದನ್ನು ಕೂಡ ದೇವಸ್ಥಾನಗಳಿಗೆ ಹೋಗಿ ತಮ್ಮ ಹೆಸರು, ತಮ್ಮ ನಕ್ಷತ್ರ, ತಮ್ಮ ಗೋತ್ರ ಅಂಥವೆಲ್ಲ ಕೊಟ್ಟು ತುಂಬ ರಿಲಿಜಿಯಸ್ ಆಗಿ ತಮ್ಮ ಹೆಸರಲ್ಲೇ ಸತ್ತ ನಂತರ ಮಾಡಬೇಕಾದ ವಿಧಿ ವಿಧಾನಗಳನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳುವಂಥದ್ದು ತಮ್ಮ ಜೀವಿತ ಕಾಲದಲ್ಲಿ ಅದನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ಒಂಥರ ಇವರು ಗ್ಯಾರಂಟಿ, ಇವರು ಸೂಯಿಸೈಡ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಇದೆ ಇವ್ರಿಗೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಕುಡಿಯುವಂಥದ್ದು ಹೊಸದಾಗಿ ಶುರು ಮಾಡುವಂಥದ್ದು ಇರ್ಬೋದು, ಅಥವಾ ಅಕೇಷನಲ್ ಡ್ರಿಂಕಿಂಗ್ ಅಂತ ಏನು, ಸೋಷಿಯಲ್ ಡ್ರಿಂಕಿಂಗ್ ಅಂತ ಏನು ಹೇಳ್ತೀವಿ, ಅವರು ಯಾವಾಗಲೋ ಒಂದ್ಸತಿ 3 ತಿಂಗಳು 4 ತಿಂಗಳು ಒಂದ್ಸತಿ ಪಾರ್ಟಿಗಳಿಗೆ ಹೋದಾಗ ಏನೋ ಒಂಚೂರು ತಗೊಳ್ಳೋ ಅಂಥವ್ರು ಜಾಸ್ತಿ, ತಮಗೆ ಗೊತ್ತು ಇದು ತಡೆಯೋಕ್ಕಾಗೋದಿಲ್ಲ ಅಂತ ಅಂಥದ್ರಲ್ಲೂ ಅದನ್ನು ಜಾಸ್ತಿ ತೊಗೊಳ್ಳೋವಂಥದ್ದು, ಡ್ರಗ್ಸ್ಗಳನ್ನು ಅಬ್ಯೂಸ್ ಮಾಡುವಂಥದ್ದು ಜಾಸ್ತಿ ತೊಗೊಳ್ಳೋದು, ಸುಮ್ಮನೆ ಏನೋ ಒಂದು ಪೇನ್ ಕಿಲ್ಲರು ಅಥವಾ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಮೇಲೆ ಏನೋ ಒಂದು ಮಾತ್ರೆ ತೊಗೊಳ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಒಂದು ಮಾತ್ರೆ ತೊಗೊಳ್ಳೋ ಕಡೆ 10 ಮಾತ್ರೆ ತೊಗೊಂಡ್ಬಿಡೋದು, ಹೀಗೆಲ್ಲ ಅಬ್ಯೂಸ್ ಮಾಡುವಂಥದ್ದು, ಮೆಡಿಸಿನ್ ಆಗಿರ್ಬಹುದು, ಡ್ರಗ್ಸ್ ಆಗಿರ್ಬೋದು, ಎಕ್ಸೆಸಿವ್ ಸ್ಮೋಕಿಂಗ್ ಇರ್ಬೋದು, ಇದೆಲ್ಲ ಮಾಡುವಂತಹ ಯಾರಿಗೆ ಇದೆಲ್ಲ ಟೆಂಡೆನ್ಸಿ ಬರುತ್ತೆ ಅವ್ರಿಗೆ ನಾವು ಸ್ವಲ್ಪ ಹೆಚ್ಚಿನ ಅಟೆನ್ಷನ್ ಕೊಡಬೇಕಾಗತ್ತೆ. ವಿ ಕ್ಯಾನ್ ಕನ್ಸಿಡರ್ ದೆಮ್ ಆ್ಯಸ್ ಏನೋ ತಯಾರ್ಗೊಂಡು ಕಮಿಟ್ ಸೂಯಿಸೈಡ್ ಅಂತ ಕನ್ಸಿಡರ್ ಮಾಡಬಹುದು. ಇದಾದಮೇಲೆ ಏನೋ ತನ್ನ ಬಗ್ಗೆ ತಾನೇ, ನಾನು ಆಗಲೇ ಹೇಳಿದಾಗೆ ನನಗೆ ಯಾರೂ ಇಲ್ಲ, ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡೋದ್ರ ಜೊತೆಗೆ ನನ್ನ ಬಗ್ಗೆ ನಾನೇ, ಅಯ್ಯೋ ನಾನು ಚೆನ್ನಾಗಿಲ್ಲ, ಅಯ್ಯೋ ನನಗೆ ಹಿಂಗಾಗ್ಬಿಡ್ತು, ಅಯ್ಯೋ ನನ್ನ ಪ್ರಪಂಚ ಮುಳುಗೋಯ್ತು, ಅಯ್ಯೋ ನನಗೆ ಹಿಂಗಾಗೋಯ್ತೆ, ಇನ್ನೇನು ಮಾಡೋದಪ್ಪ ಗತಿನೇ ಇಲ್ಲ ಅಂತ ಸೆಲ್ಫ್ ಪಿಟಿಯಿಂಗ್ ಇರಬಹುದು, ಅಥವಾ ನೆಗೆಟಿವ್ ವ್ಯೂ, ನನ್ನ ಬಗ್ಗೆ ನನಗೇನೆ ಒಂದು ಪಾಸಿಟಿವಿಟಿ ಅನ್ನೋದೇ ಇಲ್ಲ, ಎಲ್ಲದರಲ್ಲೂ ನಾನು ಲೋ ಅನ್ನೋ ಥರ ಫೀಲ್ ಮಾಡುವಂಥದ್ದು. ಈ ಥರ ಆಲೋಚನೆಗಳು ಬಂದಾಗಲೂ ಅಂತಹ ವ್ಯಕ್ತಿಗಳು ಸೂಯಿಸೈಡ್ ಮಾಡಿಕೊಳ್ತಾರೆ, ಆತ್ಮಹತ್ಯೆಗೆ ಮುಂದಾಗುವಂತಹ ಎಲ್ಲ ಪ್ರಾಬಬಿಲಿಟೀಸ್, ಎಲ್ಲ ಸಾಧ್ಯತೆಗಳು ಇದೆ ಅಂತ ನಾವು ಮಾನಸಿಕ ಆರೋಗ್ಯ ತಜ್ಞರು ಅಥವಾ ಶಾಸ್ತ್ರಜ್ಞರು ಕನ್ಸಿಡರ್ ಮಾಡ್ತೀವಿ. ಅಂತಹವರ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು, ಅಂಥವರನ್ನು ಸ್ಪೆಷಲಿ ಡ್ಯೂರಿಂಗ್ ಕೊರೋನಾ ಪೀರಿಯಡ್ ಅಂತಹ ಸೂಕ್ಷ್ಮ ಮನಸ್ಥಿತಿಗಳಿಗೆ ಒಂದು ಚೂರು ನಮ್ಮ ಕೈಲಾದ ಸಪೋರ್ಟ್ ಮಾಡಿದ್ರೆ ಆ ಕ್ಷಣದಲ್ಲಿ ಆಗಬಹುದಾದಂತಹ ಅನಾಹುತವನ್ನು ಖಂಡಿತವಾಗಲೂ ತಪ್ಪಿಸಬಹುದು. ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಮತ್ತೆ ಭೇಟಿಯಾಗುವೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್. ಭೇಟಿ ಆಗುವವರೆಗೂ ಏನು ಹೇಳಿ, ಬಿ ಗುಡ್, ಡೂ ಗುಡ್.